ஜகபுகாமுக்கியம் நிஜபுஜம் தட்சிணம் லக்ஷணாட்யம் லலிதமுத்திரத்த விஞ்ஞானமுத்திரம் பஜ பஜானந்தம் இத்தியாபந்தம் பிரணபலான் பிராணினாம் பிராணபூதம் பிரணதிகீர்த்திணே பூர்ணபூதம் பவதவோஷ்ணேன ததப்பியமானன் விபரம் நாதம் அப்ரிக்ஷமானன் புவனம் அந்யேன ச அந்யேன தோஷ்ணா பவது பீர்மா இதி நசந்தயர்த்தம் பிரணபலான் பிராணினாம் பிராணபூதம் பிரணதிகீர்த்திணே பூர்ணபூதம் நாராயணம் சுரகுரும் ஜெகதேகநாதம் பத்தப்பிரியம் சகலலோக நமஸ்கிருதஞ்ச திரைபுண்ணியவர்ஜிதமஜம் விபுமத்யமீஷம் வந்தே பவக்கணம் அமராசுர சித்தவத்யம் நாராயணம் நமஸ்கிருத்ய நரஞ்சைவ நரோத்தம் தேவீம் சரஸ்வதீம் வியாசம் ததோ ஜெயந்தி ரைட்ஸ். நல்ல அத்தியாத்ம பந்துகளே, ஹிந்தே இது பிரபஞ்சம் நடந்ததல்ல, இதை குறிச்செல்லு வந்து கொடுத்தது வித்யாமான்ய தீர்த்து. அவரு ஒன்று தினம் தன்னை ஏழு கொடுத்தேன் இந்த சத்சங்கவனை தப்பிச்சுக்கொடுத்தேன் சிஷ்யர் வர்க்கத்து மேல பிரீத்தியிருந்த வந்து கொடுத்து சதா அவர ஒன்று தபஸ்ஸின தத்துவஜான வைப்ரேஷன் எல்லாம் தும்பிக்கொண்டிருக்கு. இது பந்தா யாக்கோ மொபைல் படப்பட அனுசித்தது. அதுவும் வரதராஜர் ஆச்சாரிய மந்திர பத்தி வந்து மாட்டாடித்தார். அதிருஷ்யோருப்பி பீட்டியஸ்தி திருஷ்யோஸ்தி பதிலீ தடை ஆச்சாரியரு பதிலி கொடுப்போதும் பதிலி கொடுப்பு அந்த உடுப்பியல்லி இல்ல அந்த அர்த்தம் அல்ல. உடுப்பியல்லி அதிருஷ்யராகிந்தாரே பதிலியல்லி திருஷ்யராகிந்தாரே என்று மாட்டாடுத்தார். ஹாகி அவரு தன் பஞ்சபௌத்திக காயதிந்த அதிருஷ்யராதரு கூட அவர ஆ தபஸ்ஸின ஞானத மடுவாத அச்சேதன அது நம்மன்ன யாவாகலும் அதிருஷ்யவாகி ரட்சிஸ்தா இருந்தது. அவர் அதிருஷ்யராகி கூத்து நம்மன்ன ஹரஸ்தா இருக்காரு அன்னுவந்த அனுசந்தான நல்லது நிம்மது கூட அந்த நம்பிக்கை அந்த பரமச்சேத்தனக்கே மனிது. இதே நாம் கடந்த வாரி ஐதனே அத்தியாயத ஒன்று 13 ஸ்லோகங்கள் தனக்க நோடித்தேவோ அதர முந்தை கிருஷ்ண யாவ ரீதி நம்ம சாதனைய தாரியல்லி நிர்தேசன மாட்டானே அன்னுவதான் நமத்வாரே ஒரே தேகி நைவ குருவன் நம்ம காரை அன்பு அந்த மாத்தம் கடந்த வாரி நாம் உபசம்ஹாரம் வந்தது. ಈ ದೇಹದಲ್ಲಿ ಇರುತ್ತಾನೆ ಒಬ್ಬ ಸಾಧಕ, ಆದರೆ ದೇಹದ ಮೂಲಕ ನಮ್ಮಂತೆಯೇ ಅವನು ಎಲ್ಲ ಕ್ರಿಯೆಗಳನ್ನು ಮಾಡ್ತಾನೆ, ಮಾತನಾಡ್ತಾನೆ, ಕೂಡುತ್ತಾನೆ, ನಡೀತಾನೆ, ಉಣ್ಣುತ್ತಾನೆ, ಮಲಗುತ್ತಾನೆ, ಎಲ್ಲ ಕ್ರಿಯೆಗಳನ್ನು ಮಾಡ್ತಾನೆ. ಅಥವಾ ತನ್ನ ಪರಿಸರದಲ್ಲಿ ಇದ್ದವರ ಹತ್ರ, ತನ್ನ ಪರಿವಾರದವರ ಹತ್ರ ಅದು ಮಾಡಿ ಇದು ಮಾಡಿ ಅಂತ ಮಾಡಿಸ್ತಾನೆ. ಆದರೂ ಕೂಡ ಅವನು ನೈವ ಕುರುವನ್ನು ಏನನ್ನೂ ಮಾಡುವುದಿಲ್ಲ, ಏನನ್ನೂ ಮಾಡಿಸುವುದಿಲ್ಲ. ಯಾಕೆಂದರೆ ಇಷ್ಟೇ ವ್ಯತ್ಯಾಸ ಮಾನಸಿಕವಾಗಿ ಅದು ತನಗೆ ಸಂಬಂಧಪಟ್ಟದ್ದಲ್ಲ, ಭಗವಂತ ಪ್ರೇರಣೆ ಮಾಡಿದ, ಒಳಕೂತು ಮಾಡಿಸಿದ, ನಡೆಯಿತು ಅನ್ನುವಂತಹ ತೀರ್ಮಾನ ಮಾಡ್ತಾರೆ. ಆದ್ದರಿಂದ ಅವರು ತಾನು ಕರ್ತ ಅಥವಾ ತಾನು ಕರೆಯಿತ ಅನ್ನತಕ್ಕಂಥ ಪ್ರಜ್ಞೆಯನ್ನು ತಮ್ಮಲ್ಲಿ ಬೆಳೆಸಿಕೊಳ್ಳುವುದಿಲ್ಲ. ಇಷ್ಟೇ ವ್ಯತ್ಯಾಸ. ಎಲ್ಲವನ್ನು ಎಲ್ಲರೂ ಮಾಡ್ತಾರೆ, ಜ್ಞಾನಿಗಳು ಮಾಡ್ತಾರೆ, ಜ್ಞಾನಿಗಳು ಮಾಡ್ತಾರೆ. ಜ್ಞಾನಿಗಳ ಕ್ರಿಯೆಯ ಹಿಂದೆ ಇರುವ ಅನುಸಂಧಾನ ಬೆರೆತಾರೆ, ಅಜ್ಞಾನಿಗಳ ಅನುಸಂಧಾನ ಬೆರೆತಾರೆ. ಯಾಕೆ ಹೀಗೆ ಈಗ ಒಬ್ಬ ಜ್ಞಾನಿ ನಾನು ಮಾಡಿದೆ ಅಂತ ಯಾಕೆ ಹೇಳುವಾಗ ಜೀವನಿಗೆ ಕರ್ತೃತ್ವ ಇದೆಯಲ್ಲ. ಕರ್ತೃತ್ವ ಅಂದ್ರೆ ಏನು? ಒಂದು ಕೃತಿಯನ್ನ ಇಚ್ಛಾಪೂರ್ವಕವಾಗಿ ಬುದ್ಧಿಪೂರ್ವಕವಾಗಿ ಮಾಡುವುದಕ್ಕೆ ಕರ್ತೃತ್ವ. ಕರ್ತ ಅಂದ್ರೆ ಒಂದು ಕ್ರಿಯೆ ಮಾಡುವುದಕ್ಕೆ ಹಿಂದೆ ಈಗ ಕಲ್ಲಿಗೆ ಕರ್ತೃತ್ವ ಇಲ್ಲ, ಅದನ್ನು ನಾವು ಎತ್ತುಕೊಂಡು ಹೋದ್ರೆ ಅದಕ್ಕೆ ಕ್ರಿಯೆ ಬರುತ್ತೆ ಅಷ್ಟೇ. ಮನುಷ್ಯ ಹಾಗಲ್ಲ, ನಮಗೆ ಬುದ್ಧಿ ಇದೆ, ನಮಗೆ ಇಚ್ಛೆ ಇದೆ. ಬುದ್ಧಿಪೂರ್ವಕವಾಗಿ ಇಚ್ಛಾಪೂರ್ವಕವಾಗಿ ನಾವು ಒಂದು ಕ್ರಿಯೆಯನ್ನು ಮಾಡುತ್ತೇವೆ. ಹಾಗಾದ್ರೆ ನಾವು ಯಾಕೆ ಕರ್ತೃಗಳಲ್ಲ? ನಾನು ಕರ್ತ, ನಾನು ಮಾಡಿದೆ, ನನಗೆ ಮಾಡಬೇಕು ಅಂತ ಕಂಡಿದ್ದು, ನಾನು ಇಚ್ಛೆ ಪಟ್ಟೆ, ನಾನು ತಿಳಿದು ಮಾಡಿದೆ ಅಂತ ಯಾಕೆ ಜೀವನ ಹೇಳಿದ ತಪ್ಪೇನು ಅನ್ನುವ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರನ್ನು ಕಾಡುತ್ತೆ. ಜೀವನಿಗೆ ಕರ್ತೃತ್ವವೇ ಇಲ್ಲದೆ ಇದ್ದರೆ ಅವನಿಗೆ ಅದರ ಫಲ ಯಾಕೆ? ಮತ್ತೆ ಹೀಗೆಲ್ಲ ಅನೇಕ ಪ್ರಶ್ನೆಗಳು ಅನೇಕ ಮಂದಿಯನ್ನು ಕಾಡ್ತಾರೆ. ಆಮೇಲೆ ಇನ್ನು ಕೆಲವರು ಎಲ್ಲವನ್ನು ದೇವರೇ ಮಾಡುವುದಾದ್ರೆ ನಮಗಲ್ಲಿ ಒಳ್ಳೆ ಕೆಲಸ ಮಾತ್ರ ಮಾಡಿಸ್ಲಿ, ಕೆಟ್ಟ ಕೆಲಸ ಮಾಡಿಸೋದು ಯಾಕೆ? ಆಮೇಲೆ ಕೆಟ್ಟ ಕೆಲಸ ಮಾಡಿದ್ದಕ್ಕೆ ಅಂತ ನಮಗೆ ಶಿಕ್ಷೆ ಕೊಡೋದು ಯಾಕೆ, ದುಃಖ ಕೊಡೋದು ಯಾಕೆ? ಇಂತಹ ಸಾವಿರ ಪ್ರಶ್ನೆಗಳು ಸಾಮಾನ್ಯ ಜನರನ್ನು ಕಾಡ್ತಾರೆ. ಇವು ಪ್ರಶ್ನೆಗಳು ಹೌದು, ಇವು ಕಾಡುವಂತಹ ಪ್ರಶ್ನೆಗಳು ಹೌದು, ಆದರೆ ಸರಿಯಾದ ಪ್ರಶ್ನೆಗಳಲ್ಲ. ಏನು ಅಂದ್ರೆ ಶಾಸ್ತ್ರದ ತಿರುಳು ತಿಳಿಯದೇ ಇದ್ದಾಗ ಬರತಕ್ಕಂಥ ಪ್ರಶ್ನೆಗಳು. ಆದರೆ ಸಾಮಾನ್ಯ ಜನರನ್ನ ವ್ಯಾಪಕವಾಗಿ ಕಾಣುವ ಪ್ರಶ್ನೆಗಳು. ನನಗೆ ಕರ್ತೃತ್ವ ಇಲ್ಲ ಅಂದ್ರೆ ಏನು? ನಾನು ಬುದ್ಧಿಪೂರ್ವಕವಾಗಿ ಮಾಡಿದ್ದು, ಬಯಸಿ ಮಾಡಿದ್ದು, ನಾನೇ ಕರ್ತ. ಆದ್ರಿಂದ ನಾನೇ ಅದಕ್ಕೆ ಜವಾಬ್ದಾರಿ. ಅದರ ಫಲ ನನಗೆ ಬರುತ್ತೆ ಸರಿ ಇಲ್ಲ. ಎಲ್ಲ ದೇವರೇ ಆದ್ರೆ ನನಗೆ ಫಲ ಹಾಕ್ಬೇಕು ಅಥವಾ ಅವ್ರು ನನಗೆ ಕೆಟ್ಟ ಕೆಲಸ ಯಾಕೆ ಮಾಡಿಸ್ಬೇಕು? ಇದು ಮೊನ್ನೆ ನಾನು ರಾಜಾಜಿನಗರದ ಪುಣ್ಯಧಾಮದಲ್ಲಿ ಮಾತನಾಡ್ತಾ ಇದ್ದಾಗ ಪಾಪ ಚಿಕ್ಕ ಹುಡುಗಿಯೊಬ್ಬಳು ಒಂದು ಚೀಟಿ ತಂದುಕೊಂಡು ಅಲ್ಲಿ ಸಭೆಗೆ ಹೋಗ್ತಾ ಚೀಟಿಯಲ್ಲಿ ಏನೋ ಪ್ರಶ್ನೆ ಇರುತ್ತೆ ಅಂತ ತೀರ್ಮಾನ ಮಾಡಿಕೊಂಡು ನಾನು ತೆಗೆದು ನೋಡಿದ್ರೆ ಇದೇ ಪ್ರಶ್ನೆ ಇರೋದು. ಚಿಕ್ಕ ಮಕ್ಕಳಿಂದ ಹಣ್ಣು ಹಣ್ಣು ಮುದುಕರ ತನಕ ಕಾಡುವ ಪ್ರಶ್ನೆ ಇದೆ. ಎಲ್ಲ ದೇವರೇ ಮಾಡಿಸೋದು ನಮ್ಗಲ್ಲಿ ಕೆಟ್ಟ ಕೆಲಸ ಯಾಕೆ ಮಾಡಿಸ್ತಾನೆ? ಕೆಟ್ಟ ಕೆಲಸ ಮಾಡಿಸಿ ಪಾಪ ಯಾಕೆ ಮಾಡ್ತಾನೆ? ದುಃಖ ಯಾಕೆ ಕೊಡ್ತಾನೆ? ಶಿಕ್ಷೆ ಯಾಕೆ ಕೊಡ್ತಾನೆ? ಪಾಪ ಆ ಹುಡುಗಿ ಅದು 12 ವರ್ಷದ ಹುಡುಗಿ, ಅದು ಆ ಹುಡುಗಿ ಬರ್ದಿತ್ತು ಮನೆಯಲ್ಲಿ ಯಾರು ಮುದುಕರು ಅದ್ರ ಕೈ ಬರೆದು ಕಳಿಸಿದ್ದು ಅದು ಗೊತ್ತಿಲ್ಲ ಅಂತ ಆ ಹುಡುಗಿ ತಂದು ಕೊಡ್ತಾನೆ. ಕೆಲವು ಏನು ಅಂದ್ರೆ ಈ ಪ್ರಶ್ನೆ ಕೇಳಿ ಸಂಕೋಚವಾಗಿ ಚಿಕ್ಕ ಮಕ್ಕಳ ಹತ್ರ ಪ್ರಶ್ನೆ ಕಳಿಸುವುದು ಉಂಟು ದೊಡ್ಡವರು. ಅದು ಒಟ್ಟಿಗೆ ಎಲ್ಲರನ್ನು ಕಾಣುವಂತಹ ಒಂದು ಸಾಮಾನ್ಯವಾದ ಪ್ರಶ್ನೆ ಜನರ. ಈ ಪ್ರಶ್ನೆ ಕೃಷ್ಣ ಇದಕ್ಕೆ ಉತ್ತರ ಕೊಟ್ಟ. ಆ ಉತ್ತರ ಕೊಟ್ಟ ಮೇಲೂ ನಿಮ್ಮ ಪ್ರಶ್ನೆ ಉತ್ತರ ಸಿಗುವುದಿಲ್ಲ, ಅದನ್ನ ನಾವು ಮತ್ತೆ ಮನನ ಮಾಡಬೇಕು. ಕೃಷ್ಣ ಹೇಳ್ತಾನೆ, ನ ಕರ್ತೃತ್ವ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು, ನ ಕರ್ಮ ಫಲ ಸಂಯೋಗ ಸ್ವಭಾವಸ್ತು ಪ್ರವರ್ತತೆ. ಇದರಲ್ಲಿ ಸಮಸ್ತ ಪ್ರಶ್ನೆಗಳಿಗೂ ಉತ್ತರ ಇದೆ. ಕರ್ಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ನಾವು ಮಾಡುವುದಿಲ್ಲ ನಮಗೆ ಕರ್ತೃತ್ವ ಇಲ್ಲ ಅಂದ್ರೆ ಏನು, ಅಥವಾ ದೇವರೇ ಮಾಡುವುದಾದ್ರೆ ನಮಗೆ ಯಾಕೆ ಶಿಕ್ಷೆ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ. ಮತ್ತೆ ಯಾಕೆ ಅವನು ಕೆಟ್ಟ ಕೆಲಸ ಮಾಡಿಸ್ತಾನೆ, ಮತ್ತೆ ಯಾಕೆ ಶಿಕ್ಷೆ ಕೊಡ್ತಾನೆ ಇತ್ಯಾದಿ ಸಮಸ್ತ ಪ್ರಶ್ನೆಗಳಿಗೂ ಉತ್ತರ ಇರತಕ್ಕಂತಹ ಒಂದು ಬೀಜಮಂತ್ರ ಇದೆ. ಆದರೆ ಈ ಶ್ಲೋಕ ಓದಿದ್ರೆ ಅದರಲ್ಲಿ ಉತ್ತರ ಹೊಳೆಯುವುದಿಲ್ಲ, ಉತ್ತರವನ್ನು ಹುಡುಕಬೇಕು. ಆದರೆ ಆಳ ಕೇಳಿದ್ರೆ ಉತ್ತರ ಸಿಗುತ್ತೆ. ಮೇಲು ನೋಟಕ್ಕೆ ಇಡೀ ಗೀತೆಯೇ ಹಾಗೆ, ಮೇಲು ನೋಟಕ್ಕೆ ನೀವು ಬರೀ ಅದರ ವರ್ಬಲ್ ಮೀನಿಂಗ್ ತಗೊಂಡು ಶಬ್ದ ಶಬ್ದಾರ್ಥವನ್ನು ನೋಡಿದರೆ ಏನೂ ತಿಳಿಯೋದಿಲ್ಲ. ಅದನ್ನ ನಮ್ಮ ಅನುಭವದ ಆಳಕ್ಕೆ ಒಯ್ಯಬೇಕು, ಅನುಭವದ ಆಳಕ್ಕೆ ಒಯ್ಯಬೇಕು. ಒಂದೊಂದು ಶಬ್ದವನ್ನು ಕೆದಕಿ ಕೆದಕಿ ಅದನ್ನು ಶಾಸ್ತ್ರೀಯವಾಗಿ ವಿಶ್ಲೇಷಣೆ ಮಾಡಿ ಮನನ ಮಾಡಬೇಕು. ಆಗ ಕೃಷ್ಣ ಒಂದೊಂದು ಶಬ್ದದ ಮೂಲಕ ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾ ಇರ್ತಾನೆ ಅನ್ನೋದನ್ನು ಲೋಕಸ್ಯ ಸೃಜತಿ ಅಷ್ಟೇ ಅಲ್ಲದೆ ಲೋಕಸ್ಯ ಅಂದರೆ ಬೇರೆ ಜನರ ಕೈ ಜನರಿಗೆ ಅವರ ಮೂಲಕ ನ ಕರ್ಮಾನೇ ಸೃಜತಿ, ಕ್ರಿಯೆಯನ್ನು ಮಾಡಿಸುವುದೂ ಇಲ್ಲ, ಕರ್ಮವನ್ನು ಮಾಡುವುದೂ ಇಲ್ಲ, ಇನ್ನೊಬ್ಬರ ಕೈಯಲ್ಲಿ ಮಾಡಿಸುವುದೂ ಇಲ್ಲ. ಪುಣ್ಯ ಪಾಪಗಳನ್ನ ಇದನ್ನ ಕೆಟ್ಟ ಕೆಲಸ ಮಾಡು ಒಳ್ಳೆ ಕೆಲಸ ಮಾಡು ಅಂತ ಕರ್ಮ ಅಂದ್ರೆ ಪುಣ್ಯ ಪಾಪಗಳ ಪುಣ್ಯ ಪಾಪ ಕರ್ಮಗಳು, ಪುಣ್ಯ ಕರ್ಮಗಳು ಪಾಪ ಕರ್ಮಗಳನ್ನ ಇನ್ನೊಬ್ಬರಿಂದ ಮಾಡಿಸುವುದೂ ಇಲ್ಲ. ಅಥವಾ ತಾನು ಯಾವುದೇ ಕರ್ಮಕ್ಕೆ ಕರ್ತೃ ಆಗಿರುವುದು ಇಲ್ಲ. ನ ಕರ್ತೃತ್ವ ಲೋಕಸ್ಯ, ನ ಕರ್ತೃತ್ವ ಜೀವಲೋಕಕ್ಕೆ ಕರ್ತೃತ್ವ ಇಲ್ಲ ಅಲ್ಲ. ಅವನಿಗೆ ಜಡದ ಹಾಗಲ್ಲ, ಅವನು ಯೋಚನೆ ಮಾಡ್ತಾನಲ್ಲ ಅಂದ್ರೆ ಲೋಕಸ್ಯ ಪ್ರಭು ಅಲ್ಲಿಗೆ ಅನ್ನ ಮತ್ತೆ ಲೋಕಸ್ಯ ಅಂದ್ರೆ ಜಡ ಸಮುದಾಯ, ಲೋಕದ ಪ್ರಪಂಚ, ಈ ಜಗತ್ತು ಪಂಚಭೂತಾತ್ಮಕವಾದ ಲೋಕ. ಈ ಜಡದ ಲೋಕಸ್ಯ ಜಡ ಲೋಕಕ್ಕೆ ಅವನು ಪ್ರಭು, ಅದಕ್ಕಿಂತ ಶ್ರೇಷ್ಠ ಪ್ರಕೃಷ್ಟ ಭವತಿ, ಜಡಕ್ಕಿಂತ ಶ್ರೇಷ್ಠ ಅವ. ಆದರೂ ಕೂಡ ನ ಕರ್ತೃತ್ವ ನ ಕರ್ಮಾನೇ ಸುಗತಿ, ಅವನು ಕರ್ಮಗಳನ್ನು ಮಾಡುವುದೂ ಇಲ್ಲ ಮಾಡಿಸುವುದೂ ಇಲ್ಲ. ಜಡಕ್ಕಿಂತ ಮೇಲೆ ಜಡಕ್ಕೆ ಯೋಚನೆ ಮಾಡುವ ಶಕ್ತಿ ಇಲ್ಲ, ಜೀವಕ್ಕೆ ಯೋಚನೆ ಮಾಡುವ ಶಕ್ತಿ ಇದೆ, ಜಡಕ್ಕೆ ಬುದ್ಧಿ ಇಲ್ಲ, ಜೀವನಿಗೆ ಬುದ್ಧಿ ಇದೆ. ಆದರೂ ಅವನಿಗೆ ಕರ್ತೃತ್ವ ಇಲ್ಲ, ಅವನು ಮಾಡಿಸುವುದಿಲ್ಲ. ಅಲ್ಲಪ್ಪ, ಇಡೀ ಜಗತ್ತಿನ ಒಡೆಯರ ಲೋಕಸ್ಯ ಪ್ರಭು, ಜಗತ್ತಿಗೆಲ್ಲ ಲೋಕ ಅಂದ್ರೆ ಜೀವ ಸಮುದಾಯಕ್ಕೆ ಎಲ್ಲರಿಗೂ ಪ್ರಭುವಾಗಿ ಚಕ್ರವರ್ತಿಯಾಗಿರ್ತಾನೆ ಒಬ್ಬ, ಬರೀ ಜಡ ಅಲ್ಲ, ಚೇತನ ಸಮುದಾಯಕ್ಕೆ ಒಡೆಯ ರಾಜ ಚಕ್ರವರ್ತಿ ಎಂದು ಬರೀತಾನೆ. ಅಂಥವರಿಗೂ ಕೂಡ ಲೋಕಸ್ಯ ಪ್ರಭು ಇಡೀ ಜೀವ ಸಮುದಾಯಕ್ಕೆ ಒಡೆಯನಿರಬಹುದು, ಆದರೆ ಅವನಿಗೆ ನ ಕರ್ತೃತ್ವ ಕರ್ತೃತ್ವ ಇಲ್ಲ. ನ ಕರ್ಮಾಡಿ ಸೃಜತಿ, ಅವನು ಇನ್ನೊಬ್ಬರ ಹತ್ರ ಅಲ್ಲ, ಅವನು ಏನು ಮಾಡೋಲ್ಲಪ್ಪ, ಅವನು ಸಿಂಹಾಸನ ಕೂತಿರ್ತಾನೆ, ಪರಿವಾರದ ಕೈಯಲ್ಲಿ ಮಾಡಿಸ್ತಾನೆ. ನ ಕರ್ಮಾಡಿ ಸೃಜತಿ, ಯಾರ ಕೈಯಲ್ಲಿ ಏನು ಮಾಡಿಸುವುದಿಲ್ಲ. ನ ಕರ್ಮ ಫಲ ಸಂಯೋಗ, ಕರ್ಮವನ್ನು ಮಾಡುವುದಿಲ್ಲ, ಇನ್ನೊಬ್ಬರಿಂದ ಪುಣ್ಯ ಪಾಪದ ಕರ್ಮಗಳನ್ನು ಮಾಡಿಸುವುದಿಲ್ಲ, ಮತ್ತು ಕರ್ಮದ ಫಲವನ್ನು ಕೊಡುವುದೂ ಇಲ್ಲ. ಕರ್ಮ ಮಾಡಿ ಕರ್ಮದ ಫಲ ಏನಿದೆ ಅದನ್ನು ಕೊಡುವುದು ಅವನು, ಕರ್ಮ ಫಲದ ಸಂಯೋಗ, ನಾವು ಕರ್ಮ ಫಲವನ್ನು ಪಡೆಯುವುದು. ಕರ್ಮವನ್ನು ಮಾಡುವ ಶಕ್ತಿಯೂ ಇಲ್ಲ ಅವನಿಗೆ, ಕರ್ಮವನ್ನು ಮಾಡಿಸುವ ಶಕ್ತಿಯೂ ಇಲ್ಲ, ಪುಣ್ಯ ಪಾಪಗಳನ್ನ ಅದರ ಮೂಲಕ ಫಲ ಕೊಡುವ ಶಕ್ತಿಯೂ ಇಲ್ಲ, ಏನೂ ಇಲ್ಲ. ಈ ಮಾತು ಏನು ಹೇಳುತ್ತೆ ಅಂದ್ರೆ, ಇವಾಗ ಒಬ್ಬ ರಾಜ ಇರ್ತಾನೆ, ಅವನು ತನ್ನ ಅಧಿಕಾರಿಗೆ ಅಥವಾ ತನ್ನ ಮಗನಿಗೆ ನೀನು ಇಂಥ ಒಂದು ಭಾಗದ ಸಮ್ರಾಟ, ಸಮ್ರಾಟ ಅಲ್ಲ ತುಂಡ ಗವರ್ನರ್ ತರ, ನೀನು ಈ ಭಾಗವನ್ನು ಆಳು ಅಂತ. ಸ್ವಾತಂತ್ರ್ಯ ಅವನಿಗೆ ಇರುತ್ತೆ, ಆದರೆ ಇನ್ಯಾರಿಗೂ ಅಧಿಕಾರ ಕೊಡ್ತಾನೆ. ಈ ಭಾಗವನ್ನು ನೀವು ಆಡಳಿತ ನಡೆಸು, ಈ ಭಾಗವನ್ನು ನೀನು ಆಡಳಿತ ನಡೆಸು ಅಂತ ಮಕ್ಕಳಿಗೆ ಈ ಭಾಗ ಮಾಡಿ ಒಂದೊಂದು ಭಾಗವನ್ನು ಕೊಡ್ತಾನೆ. ಅದನ್ನ ಸಾಮಾನ್ಯವಾಗಿ ಅದಕ್ಕೇನು ಹೇಳಬಹುದು, ದತ್ತ ಸ್ವಾತಂತ್ರ್ಯ ಅಂತ. ರಾಜ ತನ್ನ ಮಕ್ಕಳಿಗೆ ಸ್ವಾತಂತ್ರ್ಯವನ್ನು ಕೊಡ್ತಾನೆ, ಇದನ್ನು ನೀವು ಆಡಳಿತ ನಡೆಸಿ ಅಂತ. ಅವರು ಇಚ್ಛೆ ಬಂದಾಗ ಆಡಳಿತ ನಡೆಸಬಹುದು. ಹಾಗೆ ಭಗವಂತ ಮಾಡ್ತಾನ ಅಂದ್ರೆ, ನ ಕರ್ಮಾಣಿ ಸೃಜತಿ, ಜೀವನಿಗೆ ದತ್ತ ಸ್ವಾತಂತ್ರ್ಯ ಕೂಡ ಇಲ್ಲ. ನ ಕರ್ತೃತ್ವ ನ ಕರ್ಮಾಣಿ ಸೃಜತಿ, ದತ್ತ ಸ್ವಾತಂತ್ರ್ಯವೂ ಇಲ್ಲ. ಇದು ಸ್ಪಷ್ಟವಾಗಿ ಆಚಾರ್ಯರು ಗೀತಾ ತತ್ವದಲ್ಲಿ ಮಾತು ಹೇಳಿದ್ದಾರೆ. ಹೇಗೆ ರಾಜ ತನ್ನ ಮಕ್ಕಳಿಗೆ ಸ್ವಾತಂತ್ರ್ಯದ ದಾನ ಮಾಡಿ ದತ್ತವಾದ ಸ್ವಾತಂತ್ರ್ಯದಿಂದ ಆಡಳಿತ ನಡೆಸ್ತಾನೆ, ಅಂತಹ ಸ್ವಾತಂತ್ರ್ಯವು ಜೀವನಿಗೆ ಇದೆಯ. ಹಾಗಾದ್ರೆ ಬರೀ ಬೊಂಬೆ ಸೂತ್ರದ ಬೊಂಬೆ ಹಾಗಾಯ್ತು, ಏನಿಲ್ಲ, ಕರ್ತೃತ್ವ ಇಲ್ಲ, ಕಾರ್ಯತೃತ್ವ ಇಲ್ಲ, ಫಲ ಕೊಡ್ತಕ್ಕ ಶಕ್ತಿ ಇಲ್ಲ, ಏನೇನೂ ಇಲ್ಲ. ಮತ್ತೆ ಹಾಗಾದ್ರೆ ಅವನು ಮಾಡುವುದರ ಕಾರಣ ಅವನು ಸ್ವಂತ ಮಾಡುವುದಲ್ಲ, ಅಂದ್ರೆ ಏನು ಮತ್ತೆ ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಆಯ್ತಲ್ಲ. ಕರ್ತ ಶಾಸ್ತ್ರಾರ್ಥವತ್ವ ಆದಂತ ವ್ಯಾಸರು ಬ್ರಹ್ಮಸೂತ್ರದಲ್ಲಿ ಭಗವದ್ಗೀತೆಯನ್ನು ನಮಗೆ ಕೊಟ್ಟ ವೇದವ್ಯಾಸರೇ ಬ್ರಹ್ಮಸೂತ್ರದಲ್ಲಿ ಜೀವನು ಕರ್ತ, ಯಾಕೆಂದ್ರೆ ಶಾಸ್ತ್ರಕ್ಕೆ ಅರ್ಥ ಬೇಕಲ್ಲ, ಹೀಗೆ ಮಾಡಬೇಕು ಹೀಗೆ ಮಾಡಬಾರದು ಅಂತ ಹೇಳಿದೆ. ಜೀವ ಮಾಡುವುದೂ ಇಲ್ಲ ಮಾಡದೇ ಇರುವುದಿಲ್ಲ ಅಂತಂದ್ರೆ ದೇವರಿಗೆ ಶಾಸ್ತ್ರವು, ಕರ್ತ ದೇವರಾದ್ರೆ ಶಾಸ್ತ್ರ ದೇವರಿಗೆ ಬರದಂತ. ಅಂದ್ರೆ ಶಾಸ್ತ್ರಕ್ಕೆ ಅರ್ಥ ಇರಬೇಕು ಅಂತಂದ್ರೆ ಆ ಶಾಸ್ತ್ರದಲ್ಲಿ ಹೇಳಿದಂತೆ ಮಾಡುವವನಿಗೆ ಕರ್ತೃತ್ವ ಇರಬೇಕು. ಆದ್ರಿಂದ ಜೀವನಿಗೆ ಕರ್ತೃತ್ವ ಇದೆ ಅಂತ ಒಂದು ಕಡೆ ಶಾಸ್ತ್ರ ಹೇಳ್ತಾರೆ, ವೇದವ್ಯಾಸರು ಹಾಗೆ ಹೇಳ್ತಾರೆ, ಕೃಷ್ಣ ಹೇಳ್ತಾನೆ ದತ್ತ ಸ್ವಾತಂತ್ರ್ಯ ಕೂಡ ಇಲ್ಲ. ನಮ್ಮಲ್ಲಿ ಒಂದು ದತ್ತ ಸ್ವಾತಂತ್ರ್ಯ ಅಂತ ಒಂದು ಪರಂಪರೆ ಬೆಳೆದಿದೆ. ಆ ರೀತಿ ದಾಸಪಂಥದಲ್ಲಿ ದತ್ತ ಸ್ವಾತಂತ್ರ್ಯವನ್ನ ಹೇಳಿದಂತ ಅನೇಕ ಪ್ರಕರಣಗಳಿವೆ ಎಂದು ಜಗನ್ನಾಥ ದಾಸರು ಹೇಳಿದ್ದಾರೆ. ಅದರ ಮೂಲತಃ ಆಚಾರ್ಯರು ದತ್ತ ಸ್ವಾತಂತ್ರ್ಯ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಅದೊಂದು ಅನಂತರ ತಪಸ್ಕರ ಬಂದಂತಹ ಮಾತು ಹೊರತು ಮೂಲಭೂತವಾಗಿ ಆಚಾರ್ಯರು ಎಲ್ಲಿಯೂ ತತ್ವ ಸ್ವಾತಂತ್ರ್ಯ ಇದೆ ಅಂತ ಹೇಳಿದೆ. ನೀವು ಆಚಾರ್ಯರ ಸರ್ವ ಮೂಲ ಗ್ರಂಥವನ್ನೆಲ್ಲವನ್ನೂ ನಿರಂತರ ಅಧ್ಯಯನ ಮಾಡಿ, ಅವರು ತತ್ವ ಸ್ವಾತಂತ್ರ್ಯ ಕೂಡ ಇಲ್ಲ ಅಂತ ಹೇಳ್ತಾರೆ. ತತ್ವ ಸ್ವಾತಂತ್ರ್ಯ ಇದೆ ಅಂತ ಆಚಾರ್ಯ ಎಲ್ಲ ಹೇಳಿ ಇಲ್ಲಿ ಇಲ್ಲಿ ದತ್ತಂ ಸ್ವಾತಂತ್ರ್ಯಮಿ ನಾಸ್ತಿ ಅಂತ ಬರೀತಾರೆ. ಯಥಾ ರಾಜ್ಞಾದಿನ ದತ್ತಂ ಸ್ವಪುತ್ರಾಣ, ರಾಜ ತನ್ನ ಮಕ್ಕಳಿಗೆ ಸ್ವಾತಂತ್ರ್ಯ ಕೊಟ್ಟು ಈ ಭಾಗವನ್ನು ಆಡಳಿತ ನಡೆಸುವ ಹೇಳ್ತಾರೆ, ಅಂತಹ ಸ್ವಾತಂತ್ರ್ಯವು ಜೀವನಿಗೆ ಇಲ್ಲ. ಹಾಗಾದ್ರೆ ದತ್ತ ಸ್ವಾತಂತ್ರ್ಯ ಅಂತ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಆಚಾರ್ಯ. ರಾಜ ತನ್ನ ಮಕ್ಕಳಿಗೆ ಸ್ವಾತಂತ್ರ್ಯವನ್ನು ಕೊಡ್ತಾರೆ, ಅದು ದತ್ತ ಸ್ವಾತಂತ್ರ್ಯ. ಆ ಮಕ್ಕಳು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ರಾಜನಿಗೆ ಹಿಡಿತಾ ಇಲ್ಲ. ಮಕ್ಕಳು ತೋಚಿದಾಗ ಮಾಡ್ತಾರೆ, ಆಮೇಲೆ ಬಂದು ಕರೆದು ಜೋರು ಮಾಡ್ಬೋದು, ಹೀಗ್ಯಾಕೆ ಮಾಡಿದೀವಿ ಅಂತ. ಆದ್ರೆ ಸ್ವಾತಂತ್ರ್ಯ ಇದೆ, ಅಂತಹ ದತ್ತ ಸ್ವಾತಂತ್ರ್ಯ ಕೂಡ ಜೀವನಿಗೆ ಇಲ್ಲ. ಹಾಗಾದ್ರೆ ಏನು ಕರ್ತೃತ್ವ? ಕರ್ತೃತ್ವದ ಬಗ್ಗೆ ಬಹಳ ಸ್ವಾರಸ್ಯವಾದ ಶಾಸ್ತ್ರೀಯ ಪ್ರಕ್ರಿಯೆ ಇದೆ. ಮೊದಲು ನಾವು ಅದನ್ನು ತಿಳ್ಕೊಳ್ಬೇಕು. ಒಂದು ಕರ್ತೃತ್ವ, ಮೂರು ತರದ ಕರ್ತೃತ್ವ ಇದೆ. ಕರ್ತೃ ಕ್ರಿಯೆ ಉಳ್ಳದ್ದು ಕರ್ತ, ಕ್ರಿಯೆ ಉಳ್ಳದ್ದು ಅಂತಹ ಕರ್ತೃತ್ವ ಜಡಕ್ಕೂ ಇದೆ. ಕೃತಿ ಮತ್ವಂ, ಕೃತಿ ಎಲ್ಲಿ ಕ್ರಿಯೆ ಇದೆ ಅದು ಕರ್ತ. ಅಂತ ಅಲ್ಲಿ ಜಡಕ್ಕೂ ಕೂಡ ಅಂತಹ ಅಮುಖ್ಯವಾದ ಕರ್ತೃತ್ವ ಇದೆ. ಈ ಉದಾಹರಣೆಗೆ ಕೆಚ್ಚಲು ಹಾಲು ಕೊಡುತ್ತದೆ ನಾವು ಹೇಳ್ತೇವೆ. ಹೀಗೆ ಯಾರಾದ್ರೂ ಹೇಳಿದ್ರೆ ತಪ್ಪು ಅಂತ ಹೇಳೋದಿಲ್ಲ. ಗ್ರಾಮ್ಯಾಟಿಕಲಿ ಅಥವಾ ಭಾಷಾಶಾಸ್ತ್ರ ದೃಷ್ಟಿಯಿಂದ ಇದು ತಪ್ಪಲ್ಲ. ದನದ ಕೆಚ್ಚಲು ಹಾಲು ಕೊಡುತ್ತೆ, ಕೆಚ್ಚಲಲ್ಲಿ ಹಾಲು ಕೊಡುತ್ತೆ ಜಡ, ಆದ್ರೆ ಅದರಿಂದ ಹಾಲು ಬರುತ್ತೆ. ಆದ್ರೆ ಅದರಲ್ಲಿ ಒಂದು ಹಾಲು ಅಲ್ಲಿಂದ ಇಳಿದು ಬರುತ್ತೆ, ಆ ಕ್ರಿಯೆ ಇದೆ, ಅದರಲ್ಲಿ ಹಾಲು ಸುರಿಯುವ ಕ್ರಿಯೆ ಇದೆ. ಆದ್ರಿಂದ ಅದಕ್ಕೆ ಕರ್ತೃತ್ವ ಇದೆ. ಕ್ಷೀರಂ ದದಾತಿ, ದನ ಹಾಲು ಕೊಡುತ್ತೆ, ಅಲ್ಲಿ ದನ ಹಾಲು ಕೊಡುತ್ತೆ. ಇದಾದ್ರೆ ಸ್ವಲ್ಪ ಅಲ್ಲಿ ಗೋವಳ ಹಾಲು ಕೊಡ್ತಾನೆ, ಹಾಲು ಕರೀತಾನೆ. ಈ ನಾನಾ ವಿಧವಾದ ಪ್ರಯೋಗಗಳನ್ನು ನಾವು ಮಾಡ್ತೇವೆ. ಮೊದಲನೆಯದ್ದು ಕೃತಿ ಎಲ್ಲಿದೆಯೋ ಅದು ಕರ್ತ. ಕೆಚ್ಚಲಿನಲ್ಲಿ ಕೃತಿ ಇದೆ, ಹಾಲು ಸುರಿಯುವ ಕೃತಿ ಇದೆ, ಅದನ್ನ ಕೆಚ್ಚಲು ಹಾಲು ಸುರಿಸುತ್ತೆ ಅಂತ ನಾವು ಹೇಳ್ತೇವೆ. ಇದು ಬರೇ ಕೃತಿ ಎಲ್ಲಿ ಇದೆಯೋ ಅದನ್ನು ಕರ್ತ ಅಂತ ಹೇಳುವ ಅತ್ಯಂತ ಅಮುಖ್ಯವಾದ ಕರ್ತೃತ್ವ. ಅದರ ನಂತರ ಒಂದು ಕರ್ತೃತ್ವ ಇದೆ, ಅದನ್ನ ಜಡಕ್ಕೂ ಒಂದು ರೀತಿಯ ಕರ್ತೃತ್ವ ಇದೆ. ಅಂದ್ರೆ ನಾವು ಆ ಶಬ್ದವನ್ನು ಡಿಫೈನ್ ಮಾಡುವಾಗ ಹೇಗೆ ಡಿಫೈನ್ ಮಾಡ್ತೇವೆ ಹಾಗೆ ಅರ್ಥ. ಇನ್ನೊಂದು ಕರ್ತೃತ್ವ ಇದೆ, ಅದೇನಂದ್ರೆ ಇಚ್ಛಾಪೂರ್ವಕ ಕೃತಿ ಉಳ್ಳದ್ದು. ಇದು ಚೇತನದಲ್ಲಿ ಮಾತ್ರ ಇರುವಂತದ್ದು, ಜೀವನದಲ್ಲಿ ಇಚ್ಛಾಪೂರ್ವಕವಾದ ಬುದ್ಧಿಪೂರ್ವಕವಾದ ಕ್ರಿಯೆ ಎಲ್ಲಿದೆಯೋ ಅದು ಕರ್ತ. ಜೀವನದಲ್ಲಿ ಇಚ್ಛಾಪೂರ್ವಕವಾದ ಬುದ್ಧಿಪೂರ್ವಕವಾದ ಕ್ರಿಯೆ ಇದೆ, ಆದ್ರಿಂದ ಜೀವನು ಆ ಅರ್ಥದಲ್ಲಿ ಕರ್ತ. ಆದರೆ ನಿಜವಾದ ಕರ್ತ ಅಂದರೆ ಸ್ವತಂತ್ರ ಇಚ್ಛಾಪೂರ್ವಕವಾದ ಕ್ರಿಯೆ. ಸ್ವತಂತ್ರ ಇಚ್ಛೆ ಜೀವನಿಗೆ ಇಲ್ಲ, ಅವನು ಪರಾಧಿ. ಆದ್ರಿಂದ ಸ್ವತಂತ್ರ ಇಚ್ಛಾಪೂರ್ವಕವಾದ ಕ್ರಿಯೆ ಉಳ್ಳವನು ಕರ್ತ ಅಂತ ಹೇಳಿದರೆ ಭಗವಂತನೊಬ್ಬನೇ. ಅದು ಯಾವ ಕಾಲದಲ್ಲೂ ಜೀವ ಆಗುವುದು ಸಾಧ್ಯ ಇಲ್ಲ. ನಹಿ ಪ್ರತಿಬಿಂಬಸ್ಯ ಕ್ರಿಯಾ, ಜೀವನಿಗೆ ಸ್ವತಃ ಕ್ರಿಯೆ ಇಲ್ಲ. ಅದಕ್ಕೆ ಅವನು ದೃಷ್ಟಾಂತ ಕೊಡುವುದು ಜೀವ ಪರಮಾತ್ಮನ ಪ್ರತಿಬಿಂಬ ಅಲ್ವ. ನಾವು ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವನ್ನು ನೋಡ್ತೇವೆ, ಆ ಪ್ರತಿಬಿಂಬಕ್ಕೆ ಕ್ರಿಯೆ ಇರಬೇಕಾಗಿದೆ, ಸ್ವತಃ ಕ್ರಿಯೆ ಉಂಟಾ ಅದಕ್ಕೆ ಇಲ್ಲ. ಮತ್ತೆ ನಾವು ಕನ್ನಡಿಯಲ್ಲಿ ನಿಂತರೆ ಅದೊಂದು ಸುಮ್ಮನೆ ಸ್ತಬ್ಧವಾಗಿರುತ್ತೆ. ನಾವು ತಲೆ ಅಲ್ಲಾಡಿಸಿದ್ರೆ ಅದು ಅಲ್ಲಾಡುತ್ತೆ, ನಾವು ಉಪ್ಪು ಕುಡಿಸಿದ್ರೆ ಅದು ಕುಡಿಸುತ್ತೆ, ನಾವು ನಕ್ಕರೆ ಅದು ನಗುತ್ತೆ, ನಾವು ಕೈ ಆಡಿಸಿದ್ರೆ ಅದು ಒದ್ದಾಡಿಸ. ಅಂದ್ರೆ ಬಿಂಬದಲ್ಲಿ ಕ್ರಿಯೆ ಇಲ್ಲದೆ ಸ್ವತಂತ್ರವಾಗಿ ಪ್ರತಿಬಿಂಬದಲ್ಲಿ ಕ್ರಿಯೆ ಇಲ್ಲ. ಪ್ರತಿಬಿಂಬಕ್ಕೆ ಯಾರಾದರೂ ಸ್ವಾತಂತ್ರ್ಯ ಕೊಡ್ಲಿಕ್ಕಾಗತ್ತ? ದತ್ತ ಸ್ವಾತಂತ್ರ್ಯ ಉಂಟ ಇಲ್ಲೇ? ಅದನ್ನ ಆಚಾರ ಇಟ್ಟರೆ ನಹಿ ಪ್ರತಿಬಿಂಬಸ್ಯ ಕ್ರಿಯಾ, ಪ್ರತಿಬಿಂಬಭೂತನಾದ ಜೀವನದಲ್ಲಿ ಸ್ವತಂತ್ರವಾದ ಕ್ರಿಯೆಯೇ ಇಲ್ಲ. ಆದರೆ ಜಡಕ್ಕೂ ಅವನಿಗೆ ಏನು ವ್ಯತ್ಯಾಸ ಅಂದ್ರೆ ಇಷ್ಟೇ ವ್ಯತ್ಯಾಸ, ಜಡದಲ್ಲಿಯೂ ಕೂಡ ಸ್ವತಂತ್ರವಾದ ಕ್ರಿಯೆ ಇಲ್ಲ, ಪ್ರತಿಬಿಂಬನಾದ ಜೀವನದಲ್ಲಿಯೂ ಸ್ವತಂತ್ರವಾದ ಕ್ರಿಯೆ ಇಲ್ಲ. ಇಷ್ಟು ವ್ಯತ್ಯಾಸ. ಜಡದಲ್ಲಿ ಇಚ್ಛೆಯೂ ಇಲ್ಲ, ಚೇತನದಲ್ಲಿ ಇಚ್ಛೆ ಇದೆ, ಬುದ್ಧಿ ಇದೆ, ಆದರೆ ಅದು ಸ್ವತಂತ್ರ ಅಲ್ಲ. ಇದು ಮೂರು ತರ: ಜಡದಲ್ಲಿ ಬರೇ ಕೃತಿ, ಚೇತನ ಜೀವನದಲ್ಲಿ ಇಚ್ಛಾಪೂರ್ವಕವಾದ ಕೃತಿ, ಭಗವಂತರದ್ದು ಸ್ವತಂತ್ರ ಇಚ್ಛಾಪೂರ್ವಕವಾದ ಕೃತಿ. ನಿಜವಾದ ಕರ್ತ ಅಂದ್ರೆ ತಾನು ಸ್ವತಂತ್ರವಾಗಿ ಕರ್ತ ಅನ್ನುವ ಶಬ್ದಕ್ಕೆ ಪ್ರಾಚೀನ ಕಾಲದ ಡೆಫಿನೇಷನ್ ಹಾಗೆ ಸ್ವತಂತ್ರ ಕರ್ತ. ಯಾರು ಮಾಡುವುದರಲ್ಲಿ ಸ್ವಾತಂತ್ರ್ಯ ಯಾರಿಗಿದೆಯೋ ಅವನು ಕರ್ತ. ಇನ್ನೊಬ್ಬರು ಪರಾಧೀನವಾಗಿ ಮಾಡಿದವನು ಕರ್ತ ಅಲ್ಲ. ನೋಡಿ, ನಾವೀಗ ಒಂದು ಮನೆ ಕಟ್ಟಿಸ್ತೇವೆ. ಮನೆ ಕಟ್ಟಿಸಿದಾಗ ಕೆಲಸಗಾರರು, ಕೂಲಿ ಆಳುಗಳು, ಅವರು ಮೇಸನ್ರಿ ಮಾಡುವವರು ಎಲ್ಲ ಬಂದು ಮನೆ ಕಟ್ಟುತ್ತಾರೆ. ನಾನು ಈ ಮನೆ ಕಟ್ಟಿದ್ದು ಅಂತ ಹೇಳೋದಿಲ್ಲ, ಅವರೇ ಕಟ್ಟಿದ್ದು. ಮನೆ ಕಟ್ಟಿದವನು ಆ ಕೂಲಿ ಆಳುಗಳೇ ಮನೆ ಕಟ್ಟಿದ್ದು, ನಾವಲ್ಲ. ನಾವು ದೂರದಲ್ಲಿ ಕೂತ್ಕೊಂಡು ನೋಡಿದ್ದಷ್ಟೇ. ಅವನು ಕಟ್ಟಿದ್ದು, ಆದರೆ ಈ ಮನೆ ಕಟ್ಟಿದ್ದು ನಾನು ಅಂತ ಅನ್ಕೋದಿಲ್ಲ. ಅವನಿಗೆ ಸ್ವತಂತ್ರ ಅಲ್ಲ, ಇವನು ಹೇಳಿದ ಹಾಗೆ ಕಟ್ಟಿದ್ದು ಅಂದ್ರೆ ಈ ಮನೆ ಕಟ್ಟಿದ್ದು ನಾನು ಅಂತಾನೆ ಯಜಮಾನ. ಅವನು ಒಂದು ಕಲ್ಲು ಎತ್ತಿರಲಿ, ಆದ್ರೆ ಅದು ಎಲ್ಲಿ ಕಲ್ಲು ಇಡಬೇಕು, ಹೇಗೆ ಇಡಬೇಕು ಅಂತ ಡಿಸೈಡ್ ಏನಿರಬೇಕು ಅಂತ ತೀರ್ಮಾನ ಮಾಡಿದ್ರು ಅವನು. ಅದು ಯಾರಲ್ಲಿ ಅದರ ಬಗ್ಗೆ ತೀರ್ಮಾನ, ಕೊನೆಯ ಡಿಸಿಷನ್ ಸ್ವಾತಂತ್ರ್ಯ ಇದೆ ಅವನು ಕರ್ತ. ಇದನ್ನು ನಾನು ಕಟ್ಟಿದ ಮನೆ ಅಂತ ಹೇಳಿದ್ರೆ ಬಿಡ್ತಾರೆ ಯಜಮಾನರು ಕೆಲಸ. ಇದು ನಾನು ಕಟ್ಟಿದ ಮನೆ ಸ್ವಾಮಿ, ನಾನು ಇರ್ತೇನೆ ಅಂತ ಬಿಡ್ತಾರೆ. ಅವನೇ ಕಟ್ಟಿದ್ದು, ಆದ್ರೆ ಅವನು ಕಟ್ಟಿದ್ದು ಅಂತ ಹೇಳೋ ಹಾಗಿಲ್ಲ. ಯಾಕೆಂದ್ರೆ ಕಟ್ಟಿದ್ದು ಅವನಾದರೂ ಕಟ್ಟುವ ಕ್ರಿಯೆಯಲ್ಲಿ ಅವನಿಗೆ ಸ್ವಾತಂತ್ರ್ಯ ಇಲ್ಲ. ಇದೆಲ್ಲ ಬಹಳ ಸರಳವಾದ ಶಾಸ್ತ್ರೀಯ ಸಂಗತಿಗಳು, ಲೌಕಿಕವಾಗಿ ಅರ್ಥ ಮಾಡಿಕೊಳ್ಳಿ ಬರುವಂತವು. ಅವು ಏನಾಗಿದೆ ಅಂದ್ರೆ, ಈ ವಿಷಯಗಳನ್ನ ಜನ ತುಂಬಾ ಗೋಜಲು ಮಾಡಿಕೊಂಡಿದ್ದಾರೆ. ಅಷ್ಟು ಗೋಜಲು ಇಲ್ಲ ಇದು. ಇಟ್ ಇಸ್ ವೆರಿ ಸಿಂಪಲ್, ತುಂಬಾ ಸರಳವಾಗಿದೆ. ಅದನ್ನು ಗೋಜಲು ಮಾಡಿಕೊಂಡು ಶಾಸ್ತ್ರೀಯ ಪರಿಭಾಷೆಯಲ್ಲಿ ಇನ್ನಷ್ಟು ಗೋಜಲು ಮಾಡಿ ಸಾಮಾನ್ಯ ಜನರಿಗೆ ಅರ್ಥ ಆಗಬಹುದಾದ್ದನ್ನು ಅರ್ಥವಾಗದಂತೆ ಪಂಡಿತರು ಅದನ್ನು ವಿವರಿಸಿ ಪಂಡಿತರಿಗೂ ಅರ್ಥ ಆಗದೆ ಸಾಮಾನ್ಯ ಜನರಿಗೂ ಅರ್ಥ ಆಗದೆ ಗೊತ್ತಿಲ್ಲಾಗುತ್ತೆ. ಅಂದ ಸ್ವತಂತ್ರ ಕರ್ತ ಜೀವ ಆಗುವುದು ಸಾಧ್ಯವೇ ಇಲ್ಲ. ಆದ್ದರಿಂದ ಜೀವನ ಅಲ್ಲಿನ ಕರ್ತೃತ್ವ ಅಂತ ಪ್ರಶ್ನೆ. ಸ್ವತಂತ್ರವಾಗಿ ನೀನು ಮಾಡುವುದು ಸಾಧ್ಯವೇ ಇಲ್ಲ. ಹಾಗಾದರೆ ಹೇಗೆ ಮಗು, ತೊಟ್ಟಿನಲ್ಲಿ ಮಲಗಿದ ಮಗು, ಅದು ಹಸಿವಾದಾಗ ತಿನ್ನಬೇಕು ಅಂತ ಇಚ್ಛೆ ಇದೆ, ಬುದ್ಧಿ ಇದೆ, ತಿನ್ನುವ ಸ್ವಾತಂತ್ರ್ಯ ಇಲ್ಲ. ತಾಯಿ ಬಾಯಿ ಬಿಡುತ್ತಾಳೆ ತಿನ್ನಂತೆ. ಕೆಲವೊಮ್ಮೆ ಇಚ್ಛೆ ಬುದ್ಧಿ ದೊಡ್ಡವರನ್ನು ನೋಡಿದ ತಕ್ಷಣ ನಮಸ್ಕಾರ ಮಾಡಪ್ಪ ಅವ್ರು ದೊಡ್ಡವರು ಅಂತ ಹೇಳ್ತೇವೆ. ಅವ್ ಮಕ್ಕಳು ಅವಲ್ಲೇ ಅಂತ ನಾವು ಮಾಡಲ್ಲ ಅಂತ. ಕೆಲವೊಮ್ಮೆ ನಮ್ಮ ಇಚ್ಛೆಗೆ ವಿರುದ್ಧವಾಗಿ ನಾವು ಮಾಡಬೇಕಾಗುತ್ತೆ. ನಾವಲ್ಲೇ ನಾವು ಮಾಡೋಲ್ಲ ಅಂತ. ಕಡೆ ತಾಯಿ ಇರೋ ತಂದೆಯೋ ಅದನ್ನು ಬಗ್ಗಿಸಿ ದೊಡ್ಡವರ ಮುಂದೆ ಹೇಗೆ ಮಲಗಿಸಿ ಹಿಂಗ್ ಮಾಡಬೇಕು ನಮಸ್ಕಾರ ಗೊತ್ತಾಯ್ತಾ ಅಂತ ಹೇಳಿದ ಮೇಲೆ ಮತ್ತೆ ಮಾಡ್ತಾಳೆ. ಅಂದ್ರೆ ಚಿಕ್ಕ ಮಗುವನ್ನ ಅದು ಏನು ಕ್ರಿಯೆ ಮಾಡಬೇಕು ಅನ್ನೋದರ ಸ್ವಾತಂತ್ರ್ಯ ಅದಕ್ಕಿಲ್ಲ. ಇಚ್ಛೆ ಇದೆ, ಬುದ್ಧಿ ಇದೆ, ಸ್ವಾತಂತ್ರ್ಯ ಇಲ್ಲ. ಆಗ ದೊಡ್ಡವರು, ತಾಯಿ ತಂದೆ ಅಥವಾ ಮನೆಯಲ್ಲಿ ಹಿರಿಯರು ವೃದ್ಧರು ಅದರ ಕೈಯಲ್ಲಿ ಹೇಗೆ ಮಾಡಿಸ್ತಾರೆ ಹಾಗೆ ನಾವು ಹೊರಗೆದ್ದು ಮಾಡಿಸ್ತೇವೆ, ಭಗವಂತ ಒಳಗೆದ್ದು ಮಾಡಿಸ್ತಾರೆ. ಆ ಮಗುವಿಗೆ ಯಾವ ಸ್ವಾತಂತ್ರ್ಯವಿಲ್ಲ. ಈ ಮಗು ದೊಡ್ಡವರಿಗೆ ನಮಸ್ಕಾರ ಮಾಡು ಅಲ್ಲಿ ನಿಂತ್ಬಿಡುತ್ತೆ. ಹೇಗೆ ನಮಸ್ಕಾರ ಅಂದ್ರೆ ಏನಪ್ಪ ಅನ್ನತ್ತೆ ಒಮ್ಮೊಮ್ಮೆ, ಅಥವಾ ಗೊತ್ತಿದ್ದು ನಾ ಮಾಡೋಲ್ಲ ಇನ್ನೊಮ್ಮೆ ನೋಡ ಅವ್ರು ಮಾಡಿದ್ರಲ್ವ ಹಾಗೆ ಅಂದ್ರೆ ನಾ ಮಾಡೋಲ್ಲ ಅನ್ನತ್ತೆ. ಸರಿ ಮಲಗಿಸ್ತಾನೆ. ಹೀಗೆ ಮಾಡಬೇಕು, ಮಾಡೋಲ್ಲ ಅಂದ್ರೆ ಏನು ಇದು ಬೆಲೆ ಬಿಡುತ್ತೇನೆ ನೋಡಿ ಅಲ್ಲ ಅಂತಾನೆ. ಕಡೆ ಮಾಡುತ್ತೆ ಅಂದ ಅದಕ್ಕೆ ಅದಕ್ಕೆ ನಮಸ್ಕಾರ ಮಾಡಿದಂತ ದೊಡ್ಡವರಿಗೆ ನಮಸ್ಕಾರ ಮಾಡಿದ ಪುಣ್ಯ ಆ ಮಗುವಿಗೆ ಬರೋದು ಅಪ್ಪನಿಗಲ್ಲ. ಆದ್ರೆ ಮಗು ಮಾಡಿದ್ದಾರೆ ಅಪ್ಪನೇ ಮಾಡಿಸಿತ್ತು. ಇದೆಲ್ಲ ನಾವು ಲೋಕದಲ್ಲಿ ನೋಡಿದರೆ ಈ ಶಾಸ್ತ್ರೀಯ ಪ್ರಮೇಯಗಳಲ್ಲಿ ಗೊಂದಲ ಇಲ್ಲ, ತುಂಬಾ ಸರಳವಾಗಿದೆ. ಹಾಗೆ ಇದು ನಮಗೆ ಕಣ್ಣಿಗೆ ಕಾಣತಕ್ಕಂತಹ ಹೊರಗೆ ಇರತಕ್ಕ ಅಪ್ಪ ಅಮ್ಮ ಮಾಡಿಸಿದ್ದು, ಇದು ಕಣ್ಣಿಗೆ ಕಾಣದೆ ಒಳಗೆ ಇರತಕ್ಕ ಭಗವಂತ ನಮ್ಮ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ. ಹಾಗಾದ್ರೆ ಭಗವಂತ ಒಳಗೆ ಕೂತು ಮಾಡಿಸದೇ ಇದ್ರೆ ನಾವು ಏನನ್ನೂ ಮಾಡುವುದು ಸಾಧ್ಯ ಇಲ್ಲ. ನಮಗೆ ಇಚ್ಛೆ ಇದ್ರೂ ಮಾಡ್ಲಿಕ್ಕೆ ಆಗುವುದಿಲ್ಲ, ಬುದ್ಧಿ ಇದ್ರೂ ಮಾಡ್ಲಿಕ್ಕೆ ಆಗುವುದಿಲ್ಲ, ಯಾಕಂದ್ರೆ ಸ್ವಾತಂತ್ರ್ಯ ಇಲ್ಲ. ಆದ್ರೂ ಇಚ್ಛೆ ಒಂದಿದೆ, ಅದರಿಂದ ಇಚ್ಛೆ ಇದೆ, ಕೃತಿ ಇದೆ, ಕರ್ತ ಅಷ್ಟೇ. ಅದರಿಂದ ನಿಜವಾಗಿ ಜೀವ ಕರ್ತಾನೂ ಅಲ್ಲ, ಕಾರ್ಯತಾನೂ ಅಲ್ಲ. ಆದ್ದರಿಂದಲೇ ಕರ್ಮದ ಫಲವನ್ನು ಕೊಡುವವನು ಅವನಲ್ಲ. ಅದು ನಮ್ಗೆ ಗೊತ್ತಿದೆ, ನಾವು ಮಾಡೋದು ನಮ್ಮ ಕೈಯಲ್ಲಿ. ಅದು ಫಲಿಸುತ್ತೋ ಇಲ್ವೋ, ಅದ್ರ ಪರಿಣಾಮ ಏನಾಗುತ್ತೋ, ಅದು ಅವನಿಗೆ ಬಿಟ್ಟದ್ದು ನಾವು ಅಂತೇವೆ. ಅದು ಇಲ್ಲೇ ಇರ್ತಾರೆ, ಅದು ಎರಡು ಗುಂಡಿ ಅವನಿಗೆ ಬಿಟ್ಟದ್ದು. ಮೂರು ಅವನಿಗೆ ಬಿಟ್ಟದ್ದು, ಫಲವೂ ಅವನಿಗೆ ಬಿಟ್ಟದ್ದು, ಮಾಡುವುದು ಅವನಿಗೆ ಬಿಟ್ಟದ್ದು, ಮಾಡಿಸುವುದು ಅವನಿಗೆ ಬಿಟ್ಟದ್ದು. ಈಗ ನಮಗೆ ಜೀವನಿಗೆ ಸ್ವಾತಂತ್ರ್ಯ ಇರದೇ ಇದ್ದದ್ರಿಂದ ಅವನನ್ನು ಕರ್ತ ಅಂತ ಹೇಳಿಕ್ಕೆ ಬರೋದಿಲ್ಲ. ಎಷ್ಟು ವಿಷಯ ಅರ್ಥ ಆಯ್ತು. ಆದರೆ ಹಾಗಾದ್ರೆ ಸ್ವತಂತ್ರನಾದವ ಯಾರೋ ಅವನಿಗೆ ಫಲ ಬರಬೇಕಿತ್ತು ಅಂತ ಒಂದು ಸಂಶಯ ಬಂತು. ಯಾರು ಮಾಡ್ತಾನೋ ಅವನಿಗೆ ಫಲ ಸಿಗಬೇಕು, ನಮ್ಗೆ ಯಾಕೆ ಸಿಗೋದು ಅಂತ. ಅದಕ್ಕೆ ನಾನು ಒಂದು ದೃಷ್ಟಾಂತ ಕೊಟ್ಟೆ. ತಂದೆ ನಮಸ್ಕಾರ ಮಾಡಿಸಿತ್ತು, ಆದ್ರೆ ದೊಡ್ಡವರಿಗೆ ನಮಸ್ಕಾರ ಮಾಡಿದಂತಹ ಪ್ರಯೋಜನ ಸಿಗುವುದು ಮಗುವಿಗೆ. ಈಗ ಒಂದೇ ಒಂದು ಗೊಂದಲ ಉಳಿದಿರು. ಆ ಮಗು ಪ್ರಶ್ನೆ ಹಾಕಿದ್ದಲ್ಲ ಮೊನ್ನೆ ಚೀಟಿ, ಪಾಪ ಮಗು ಮೊನ್ನೆ ಪ್ರಶ್ನೆ ಹಾಕಿದ್ದು, ನಾನು ಅಲ್ಲಿ ಅದಕ್ಕೆ ಉತ್ತರ ಕೊಡ್ಲೇ ಇಲ್ಲ, ಇಲ್ಲಿ ಬಂದಿರ್ಲಿಕ್ಕಿಲ್ಲ ಮಗು, ಅಥವಾ ಮಗುವಿನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಪಾಪ. ಮೊನ್ನೆ ನಾನು ವಿಷಯಾಂತರವನ್ನು ಮಾತಾಡ್ತಿದ್ದೆ, ಅಲ್ಲಿ ಅದಕ್ಕೆ ಉತ್ತರ ಕೊಡೋದಾಗಲಿ. ದೇವರು ಮಾಡಿಸುವುದು ಅಂತಂದ ಮೇಲೆ ನಮ್ಮ ಕೈಯಲ್ಲಿ ಇವಾಗ ತಂದೆ ತಾಯಿ ಮಾಡಿಸುವುದ್ಮೇಲೆ ಒಳ್ಳೆ ಕೆಲಸವನ್ನೇ ಮಾಡಿಸ್ತಾರೆ, ಕೆಟ್ಟ ಕೆಲಸ ಮಾಡಿಸುವುದಿಲ್ಲ. ಮಗುವಿಗೆ ಯಾವುದು ಒಳ್ಳೆಯದು ಅದನ್ನು ಮಾಡಿಸ್ತಾರೆ. ಓದು ಅಂತಾರೆ, ಮದ್ದು ಕುಡಿ ಅಂತಾರೆ, ಹಾಲು ಕುಡಿ ಅಂತಾರೆ, ಪಾಠ ಕಲಿ ಅಂತಾರೆ, ನಮಸ್ಕಾರ ಮಾಡು ದೊಡ್ಡವರಿಗೆ, ದೇವರಿಗೆ ನಮಸ್ಕಾರ ಮಾಡು, ಬೆಳಗಾದೆ ಎಂದು ಪ್ರಾರ್ಥನೆ ಮಾಡು, ತುಳಸಿ ಸುತ್ತುವ, ಒಳ್ಳೆ ಕೆಲಸವನ್ನೇ ಮಾಡಿಸ್ತಾರೆ ದೊಡ್ಡವರು ಮಾಡಿಸುವಾಗ. ಭಗವಂತ ಒಳ್ಳೆ ಕೆಲಸವನ್ನು ಮಾಡಿಸಿದಾಗ ಕೆಟ್ಟ ಕೆಲಸವನ್ನು ಮಾಡಿಸ್ತಾನೆ, ಅದಕ್ಕೆ ಶಿಕ್ಷೆ ಬೇರೆ ಕೊಡ್ತಾನೆ. ಇದು ಯಾಕೆ? ಇದು ಲೋಕಕ್ಕಿಂತ ಸ್ವಲ್ಪ ವಿಲಕ್ಷಣವಾಗಿ ನಮಗೆ ಕಾಣತಕ್ಕಂತಹ ಒಂದು ಕ್ರಿಯೆ. ಎಲ್ಲವನ್ನು ದೇವರೇ ಮಾಡಿಸುವುದು ಅಂತಂದ ಮೇಲೆ ಒಳ್ಳೆಯದೇ ಮಾಡಿಸ್ಬಿಡ್ಬೋದಲ್ಲ. ಅದಕ್ಕೆ ಒಂದು ಲೋಕದ ಒಂದು ದೃಷ್ಟಾಂತ ಕೊಡ್ತೇನೆ, ಆಮೇಲೆ ಆ ದೃಷ್ಟಾಂತದಲ್ಲೂ ಮತ್ತೆ ಸ್ವಲ್ಪ ಸಮಸ್ಯೆ ಇದೆ, ಅದಕ್ಕೆ ಕೃಷ್ಣ ಏನು ಉತ್ತರ ಕೊಡ್ತೇನೆ. ಇದು ಲೋಕದಲ್ಲಿ ಹೀಗೆ ಮಾಡಿಸಿದರೂ ಕೂಡ ಶಿಕ್ಷೆ ಕೊಡುವುದು ಉಂಟು ಕೆಲವೊಮ್ಮೆ ತಪ್ಪಾದಾಗ. ಹೇಗೆ? ಇವಾಗ ಎಲ್ಲರಿಗೂ ಎಲ್ಲರತ್ರ ಒಳ್ಳೆ ಕೆಲಸವೇ ಮಾಡಿಸಬಹುದಲ್ವಾ? ಆಗುವುದಿಲ್ಲ. ಮೊದಲು ಒಂದು ಲೋಕದ ದೃಷ್ಟಾಂತ ನೋಡೋಣ. ನಾನು ಅನೇಕ ಬಾರಿ ಹೇಳಿದ ದೃಷ್ಟಾಂತ ಹೇಳಿ ಹೊಸತೇನು ಅಲ್ಲ. ಮಕ್ಕಳಿಗೆ ತಾಯಿ ತಂದೆ ಅಥವಾ ಉಪಾಧ್ಯಾಯರು ಕಲಿಸಿಕೊಡ್ತಾರೆ, ಪಾಠ ಹೇಳಿಕೊಡ್ತಾರೆ, ಒಂದೇ ರೀತಿ ಚಂದ ಮಾಡಿ ಪಾಠ ಹೇಳಿಕೊಟ್ಟರು. ಒಂದು ಮಗು ಅದನ್ನು ಬೇಗ ಗ್ರಹಣ ಮಾಡಿತು, ಮತ್ತೊಂದು ಮಗು ತಲೆಯ ಒಳಗೆ ಹೋಗಲಿಲ್ಲ, ಅದು ಅರ್ಥ ಆಗಲಿಲ್ಲ ಅಂತ ಕೂತ್ಕೊಂಡಿತು. ಆಗ ಅರ್ಥ ಆದ ಮಗುವನ್ನ ಹೆಚ್ಚು ಹೆಚ್ಚು ಕೊಡ್ತಾರೆ ತಂದೆ ತಾಯಿ. ಕಂಡು ನೋಡು ಅವನು ಎಷ್ಟು ಬೇಗ ಅರ್ಥ ಮಾಡ್ಕೊಂಡ, ನೀನು ಯಾಕೆ ಅಷ್ಟು ದೊಡ್ಡತನ ಮಾಡೋದು, ಚೆನ್ನಾಗಿ ಕಲಿಬಾರ್ದ ಅಂತ ಗದರಿಸ್ತಾರೆ. ಯಾಕೆ? ಬೇಗ ಹೆಚ್ಚು ಬೇಗ ಕಲಿತ ಮಗುವನ್ನು ಪ್ರೀತಿಸಿದ್ರು, ಮತ್ತೊಂದಕ್ಕೆ ಬೈದರು ಯಾಕೆ? ಅಥವಾ ನೀನು ಕಲಿದಿದ್ರೆ ನಾಳೆ ಬಂದು ಬಿಡ್ತೇನೆ ಅಂತ ಶಿಕ್ಷೆ ಕೊಡ್ತೇನೆ ಅಂತ ಹೇಳಿದ್ರೆ ಯಾಕೆ? ಅಥವಾ ಶಾಲೆಯಲ್ಲಿ ಪರೀಕ್ಷೆಯಲ್ಲಿ ಬರೆದು ಮಕ್ಕಳು ಪರೀಕ್ಷೆಯಲ್ಲಿ ಬರೆದಾಗ ಎಲ್ಲ ಮಕ್ಕಳನ್ನು ಕೂಡ ಪಾಸ್ ಮಾಡಿಬಿಡುವುದಿಲ್ಲ. ಯಾಕೆ ಮಾಡುವುದಿಲ್ಲ? ಕೆಲವರನ್ನು ಪಾಸ್ ಮಾಡುವುದು, ಕೆಲವರನ್ನು ಫೇಲ್ ಮಾಡುವುದು. ಫೇಲ್ ಮಾಡುವುದು ಶಿಕ್ಷೆ ಕೊಟ್ಟ ಒಂದು ವರ್ಷ ಮತ್ತೆ ಅದೇ ಕ್ಲಾಸ್ ಹೋಗುವುದು. ಯಾಕೆ ಈ ಶಿಕ್ಷೆ ಅಲ್ರಿ? ಅದು ಅವನು ಸ್ವಂತ ದೋಷ, ಅದು ಅವನು ಸರಿಯಾಗಿ ಓದಲಿಲ್ಲ ಅದರಿಂದ ಫೇಲ್ ಆದ. ಅದು ಮಾಸ್ಟರ್ ಇಲ್ಲಿ ಓದದೇ ಇರುವುದು ಭಗವಂತನಿಂದ ಅಲ್ಲ, ಅಲ್ಲಿ ಮಾಸ್ಟರ್ ಓದಬೇಡ ಅಂತ ಹೇಳಿದೆ. ಅಲ್ಲಿ ಮೇಸ್ಟ್ರಿಗೆ ಹೇಳುವುದಷ್ಟೇ ಕೆಲಸ, ಹುಡುಗ ಇವನು ಕೈಯಲ್ಲಿದೆ. ಇಲ್ಲ ಅಲ್ಲ, ಹೇಳುವುದು ಅವನೇ, ಓದಿಸುವವನವನೇ, ಮಾಡಿಸುವವನವನೇ, ಉತ್ತರ ಪತ್ರಿಕೆಯಲ್ಲಿ ಬರೆಸುವವನವನೇ, ಆಮೇಲೆ ಏನು ಭಗವಂತ ಯಾಕೆ ತಾರತಮ್ಯ ಮಾಡ್ತಾನೆ ಅನ್ನೋದು ಪ್ರಶ್ನೆ ಇಲ್ಲಿ ಬರು. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ, ಸ್ವಭಾವಸ್ತು ಪ್ರವರ್ತತೆ. ಸ್ವಭಾವ ಪ್ರತಿಯೊಂದು ಜೀವಕ್ಕೆ ನೋಡಿ, ಇದು ಅಪೂರ್ವ ಸಂಗತಿ. ಇದನ್ನ ಇಷ್ಟು ಸ್ಪಷ್ಟವಾಗಿ ಕೃಷ್ಣ ಹೇಳಿದರೂ ಕೂಡ ಆಚಾರ್ಯರು ಹೇಳೋ ಬರುವ ತನಕ ಯಾವ ಮತಾಚಾರ್ಯರು ಇದನ್ನು ಗುರುತಿಸಲಿಲ್ಲ. ಪ್ರತಿಯೊಂದು ಜೀವಕ್ಕೆ ಜೀವವನ್ನು ಭಗವಂತ ಸೃಷ್ಟಿ ಮಾಡಿದ್ದಲ್ಲ, ಯಾಕೆಂದ್ರೆ ಅದು ಅನಾದಿ ನಿತ್ಯ. ಕಾಲವನ್ನ ದೇವರು ಸೃಷ್ಟಿ ಮಾಡಲಿಲ್ಲ, ಅನಂತ ಕಾಲ ಅನಾದಿ ಅನಂತ. ಆಕಾಶವನ್ನ ದೇವರು ಸೃಷ್ಟಿ ಮಾಡಲಿಲ್ಲ, ಅನಾದಿ ಅನಂತ. ಜೀವನನ್ನು ದೇವರು ಸೃಷ್ಟಿ ಮಾಡಿದ್ದಲ್ಲ, ಅದು ಅನಾದಿ ಅನಂತವಾಗಿರ್ತಕ್ಕಂತಹ ಒಂದು ಸಂಗತಿ, ಅದು ನಿತ್ಯವಾದ ವಸ್ತು. ಆ ಅನಾದಿಯಾಗಿರತಕ್ಕಂತಹ ಜೀವ